ನಾನು ಭೂಮಿಯ ಮೇಲೆ ಯಾಕೆ ಇದ್ದೇನೆ? ಧನವನ್ನೇ ನಂಬಿದವನು ಬಿದ್ದು ಹೋಗುವನು. ಸದ್ಧರ್ಮಿಯು ಕುಡಿಯ ಹಾಗೆ ಚಿಗುರುವನು. ಜ್ಞಾನೋಕ್ತಿ 11:28. ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ ಅವನು ಧನ್ಯನು. ನೀರಾವರಿಯಲ್ಲಿ ನೆಡಲ್ಪಟ್ಟು ಹೊಳೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಡಿ ಧಗೆಗೆ ಭಯಪಡದೆ ಹಸುರೆಲೆಯನ್ನು ಬಿಡುತ್ತಾ ಕ್ಷಾಮ ವರ್ಷದಲ್ಲಿಯೂ ನಿಶ್ಚಿಂತೆಯಾಗಿ ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ಸಮಾನನಾಗಿರುವನು. ಯೆರೆಮೀಯ 17:7-8. ಅಧ್ಯಾಯ 1. ಇದೆಲ್ಲವೂ ದೇವರಿಂದ ಪ್ರಾರಂಭವಾಗುವುದು. ಭೂಪರಲೋಕಗಳಲ್ಲಿರುವ ದೃಶ್ಯಾದೃಶ್ಯವಾದವುಗಳೆಲ್ಲವೂ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತು. ಕೊಲೊಸ್ಸೆ 1:16. ನೀವು ದೇವರನ್ನು ಊಹಿಸದ ಹೊರತು ಜೀವನದ ಉದ್ದೇಶದ ಪ್ರಶ್ನೆಯೂ ಅರ್ಥಹೀನವಾಗಿದೆ. ಬಟ್ರಾಂಡ್ ರಸಲ್, ನಾಸಿಕ. ಇದು ನಿಮ್ಮ ಬಗ್ಗೆ ಅಲ್ಲ, ನಿಮ್ಮ ವೈಯಕ್ತಿಕ ನೆರವೇರಿಕೆ, ನಿಮ್ಮ ಮನಸ್ಸಿನ ಶಾಂತಿ ಅಥವಾ ನಿಮ್ಮ ಸಂತೋಷಕ್ಕಿಂತ ನಿಮ್ಮ ಜೀವನದ ಉದ್ದೇಶವು ತುಂಬಾ ದೊಡ್ಡದಾಗಿದೆ. ಇದು ನಿಮ್ಮ ಕುಟುಂಬ, ನಿಮ್ಮ ವೃತ್ತಿ ಅಥವಾ ನಿಮ್ಮ ನಿರೀಕ್ಷೆಯ ಕನಸುಗಳು ಮತ್ತು ಮಹತ್ವಾಕಾಂಕ್ಷೆಗಳಿಗಿಂತಲೂ ತುಂಬಾ ದೊಡ್ಡದಾಗಿದೆ. ನಿಮ್ಮನ್ನು ಈ ಗ್ರಹದಲ್ಲಿ ಏಕೆ ಇರಿಸಲಾಗಿದೆ ಎಂದು ತಿಳಿಯಲು ನೀವು ಬಯಸಿದರೆ ನೀವು ದೇವರೊಂದಿಗೆ ಪ್ರಾರಂಭಿಸಬೇಕು. ನೀವು ಆತನ ಉದ್ದೇಶದಿಂದ ಮತ್ತು ಆತನ ಉದ್ದೇಶಕ್ಕಾಗಿ ಹುಟ್ಟಿದ್ದೀರಿ. ಜೀವನದ ಉದ್ದೇಶದ ಹುಡುಕಾಟವು ಸಾವಿರಾರು ವರ್ಷಗಳಿಂದ ಜನರನ್ನು ಗೊಂದಲಗೊಳಿಸಿದೆ, ಏಕೆಂದರೆ ನಾವು ಸಾಮಾನ್ಯವಾಗಿ ತಪ್ಪು ಆರಂಭಿಕ ಹಂತದಲ್ಲಿ ಪ್ರಾರಂಭಿಸುತ್ತೇವೆ. ನಮ್ಮ ಕುರಿತು ನಾನು ಏನಾಗಲು ಬಯಸುತ್ತೇನೆ ಎಂಬಂತ ಸ್ವಯಂ ಕೇಂದ್ರಿತ ಪ್ರಶ್ನೆಗಳನ್ನು ನಾವು ಕೇಳುತ್ತೇವೆ. ನನ್ನ ಜೀವನದಲ್ಲಿ ನಾನು ಏನು ಮಾಡಬೇಕು? ನನ್ನ ಗುರಿಗಳು, ನನ್ನ ಮಹತ್ ಆಕಾಂಕ್ಷೆಗಳು, ನನ್ನ ಭವಿಷ್ಯಕ್ಕಾಗಿ ನನ್ನ ಕನಸುಗಳು ಯಾವುವು? ಆದರೆ ನಮ್ಮ ಮೇಲೆ ಕೇಂದ್ರೀಕರಿಸುವುದು ನಮ್ಮ ಜೀವನದ ಉದ್ದೇಶವನ್ನು ಎಂದಿಗೂ ಬಹಿರಂಗಪಡಿಸುವುದಿಲ್ಲ. ಸತ್ಯವೇದ ಹೀಗೆ ಹೇಳುತ್ತದೆ, ಪ್ರತಿ ಪ್ರಾಣಿಯ ಪ್ರಾಣವು, ಸಮಸ್ತ ಮನುಷ್ಯರ ಆತ್ಮಗಳು ಆತನ ಕೈಯಲ್ಲಿರುವವು. ಅನೇಕ ಹೆಸರುವಾಸಿಯಾದ ಪುಸ್ತಕಗಳಾಗಲಿ, ಚಲನಚಿತ್ರಗಳಾಗಲಿ ಮತ್ತು ತಿಳುವಳಿಕೆಯ ಕೂಟಗಳಾಗಲಿ ಹಾಗೂ ನಿನ್ನಷ್ಟಕ್ಕೆ ನೀನೇ ನಿನ್ನ ಜೀವಿತದ ಉದ್ದೇಶವನ್ನು ತಿಳಿದುಕೊಳ್ಳುವುದಕ್ಕೆ ಸಹಾಯವಾಗುವುದಿಲ್ಲ. ಇದನ್ನು ರೂಪಿಸಿಕೊಳ್ಳಲಿಕ್ಕೆ ಆಗುವುದಿಲ್ಲ. ನಿನ್ನಷ್ಟಕ್ಕೆ ನೀನು ಯಾವ ಕಾರಣಕ್ಕಾಗಿ ಸೃಷ್ಟಿಸಲ್ಪಟ್ಟಿದ್ದೀಯೋ ಎಂದು ಕೇಳುವುದಕ್ಕಾಗುವುದಿಲ್ಲ. ನೀನು ಎಂದೂ ನೋಡದೆ ಇದ್ದಂಥದ್ದನ್ನು ನಿನ್ನ ಕೈಗೆ ಕೊಟ್ಟಾಗ ಅದರ ಉದ್ದೇಶ ತಿಳಿದುಕೊಳ್ಳಲಾರೆ ಹಾಗೂ ಅದು ಸಹ ತಿಳಿಸಲಾರದು. ಕೇವಲ ಸೃಷ್ಟಿಕರ್ತನು ಮಾತ್ರ ಅದರ ಉದ್ದೇಶವನ್ನು ತಿಳಿಸಬಲ್ಲ. ನಮ್ಮನ್ನೇ ಕೇಂದ್ರೀಕರಿಸುವುದು ನಮ್ಮ ಜೀವನದ ಉದ್ದೇಶವನ್ನು ಎಂದಿಗೂ ಬಹಿರಂಗಪಡಿಸುವುದಿಲ್ಲ. ನಾನು ಒಂದು ಸಾರಿ ಒಂದು ಬೆಟ್ಟದ ಶ್ರೇಣಿಯಲ್ಲಿ ದಾರಿ ತಪ್ಪಿದೆ. ನಾನು ಸೇರಬೇಕಾದ ಸ್ಥಳದ ದಾರಿಯನ್ನು ಕೇಳಿದೆ. ಇಲ್ಲಿಂದ ನೀನು ಅಲ್ಲಿಗೆ ಹೋಗುವುದಕ್ಕೆ ಆಗುವುದಿಲ್ಲ. ಆದ ಕಾರಣದಿಂದ ನೀನು ಬೆಟ್ಟದ ಮತ್ತೊಂದು ಭಾಗದಿಂದ ಪ್ರಾರಂಭಿಸಬೇಕು ಎಂದು ಹೇಳಿದರು. ಇದೇ ರೀತಿಯಾಗಿ ನಿನ್ನಷ್ಟಕ್ಕೆ ನೀನೇ ಯೋಚಿಸಿ ನಿನ್ನ ಜೀವಿತದ ಗುರಿಯನ್ನು ಮುಟ್ಟಲಾರೆ. ಆದ್ದರಿಂದ ನೀನು ನಿನ್ನ ಸೃಷ್ಟಿಕರ್ತನಾದ ದೇವರಿಂದಲೇ ಪ್ರಾರಂಭಿಸಬೇಕು. ನೀನು ಇರಬೇಕೆಂಬುದು ದೇವರ ಇಚ್ಛೆಯಾಗಿದ್ದರಿಂದ ನೀನು ಅಸ್ತಿತ್ವದಲ್ಲಿದ್ದಿ. ನೀನು ದೇವರಿಂದ ಹಾಗೂ ದೇವರಿಗಾಗಿ ಮಾಡಲ್ಪಟ್ಟಿರುವಿ ಎಂಬುದನ್ನು ತಿಳಿದುಕೊಳ್ಳುವ ತನಕ ನಿನ್ನ ಜೀವಿತದ ಅರ್ಥವನ್ನು ತಿಳಿದುಕೊಳ್ಳಲಾರೆ. ನಮ್ಮ ವ್ಯಕ್ತಿತ್ವ, ನಮ್ಮ ಅರ್ಥ, ನಮ್ಮ ಉದ್ದೇಶ, ನಮ್ಮ ಪ್ರಾಮುಖ್ಯತೆ, ನಮ್ಮ ದೆಸೆ ಇದೆಲ್ಲವನ್ನು ಕೇವಲ ದೇವರಿಂದ ತಿಳಿಯಲು ಸಾಧ್ಯ. ಬೇರೆ ಪ್ರತಿಯೊಂದು ಮಾರ್ಗವು ದಾರಿಯ ಕೊನೆಗೆ ನಡೆಸುತ್ತದೆ. ನಾನು ಭೂಮಿಯ ಮೇಲೆ ಯಾಕೆ ಇದ್ದೇನೆ? ಅನೇಕ ಜನರು ದೇವರನ್ನು ತಮ್ಮ ಸ್ವಂತಕ್ಕಾಗಿ ಉಪಯೋಗಿಸಲು ಪ್ರಯತ್ನಿಸುತ್ತಿದ್ದಾರೆ. ಅವರು ದೇವರನ್ನು ತಮ್ಮ ಇಚ್ಛೆಗಳನ್ನು ಪೂರೈಸುವ ಭೂತ ಬೇತಾಳವಾಗಿರಬೇಕೆಂದು ಆಶಿಸುತ್ತಾರೆ. ಆದರೆ ಅದು ಸ್ವಭಾವ ವಿರುದ್ಧವಾಗಿದ್ದು ನಾಶನ ಹಾಗೂ ಸೋಲುವಿಕೆಯಾಗಿದೆ. ನೀನು ದೇವರಿಗಾಗಿ ಮಾಡಲ್ಪಟ್ಟಿರುವಿ ಹೊರತು ಅದಕ್ಕೆ ವಿರುದ್ಧವಾಗಿ ಎಲ್ಲ. ದೇವರು ನಿನ್ನ ಜೀವಿತವನ್ನು ತನ್ನ ಉದ್ದೇಶಕ್ಕಾಗಿ ಉಪಯೋಗಿಸುವುದಕ್ಕಾಗಿದೆ ಹೊರತು ಆತನನ್ನು ನಿಮ್ಮ ಸ್ವಂತ ಉದ್ದೇಶಗಳಿಗಾಗಿ ಉಪಯೋಗಿಸುವುದಲ್ಲ. ಸತ್ಯವೇದ ಹೀಗೆ ಹೇಳುತ್ತದೆ, ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನವುಗಳ ಮೇಲೆ ಮನಸ್ಸಿಡುವುದು ಜೀವವು ಮನಃಶಾಂತಿಯೂ ಆಗಿದೆ. ನನ್ನ ಜೀವಿತದ ಉದ್ದೇಶವನ್ನು ತಿಳಿದುಕೊಳ್ಳುವುದಕ್ಕೆ ಸಲಹೆಗಳನ್ನು ಕೊಟ್ಟ ಅನೇಕ ಪುಸ್ತಕಗಳನ್ನು ಓದಿದೆನು. ಅವುಗಳೆಲ್ಲವೂ ಸ್ವಸಹಾಯಕ ಎಂದು ತಿಳಿದುಕೊಂಡೆನು. ಅವೆಲ್ಲವೂ ಸ್ವಾರ್ಥತೆಯ ವಿಷಯವನ್ನು ಪ್ರಸ್ತಾಪಿಸುವ ದೃಷ್ಟಿಕೋನದ ಪ್ರಸಂಗಗಳಾಗಿವೆ. ಮುಂದಾಗಬೇಕಾದ ಜೀವಿತದ ಉದ್ದೇಶಗಳನ್ನು ತಿಳಿದುಕೊಳ್ಳುವುದಕ್ಕೆ ಸ್ವಸಹಾಯಕ ಪುಸ್ತಕಗಳು, ಕ್ರೈಸ್ತ ಪುಸ್ತಕಗಳು ಸಹ ಸಾಮಾನ್ಯವಾಗಿ ತಿಳಿಸುತ್ತವೆ. ನಿನ್ನ ಕನಸುಗಳನ್ನು ಆಲೋಚಿಸು, ನೀನು ಯಾವುದರಲ್ಲಿ ಸರಿಯೆಂದು ಗುರುತಿಸು, ನಿನ್ನ ಮೌಲ್ಯಗಳನ್ನು ಸ್ಪಷ್ಟಪಡಿಸು, ಕೆಲವು ಗುರಿಗಳನ್ನಿಡು, ಉನ್ನತ ಗುರಿಯಿಡು, ನೀನು ಅದನ್ನು ಸಾಧಿಸಬಲ್ಲೆ ಎಂದು ನಂಬು, ಇತರರನ್ನು ಸೇರಿಸಿಕೋ, ಶಿಸ್ತುಬದ್ಧವಾಗಿರು, ಎಂದಿಗೂ ಬಿಟ್ಟುಕೊಡಬೇಡ. ಈ ಸಲಹೆಗಳೆಲ್ಲ ಒಳ್ಳೆಯವುಗಳು ಹಾಗೂ ಉತ್ತಮ ಜಯಕ್ಕೆ ನಡೆಸುತ್ತವೆ. ಒಂದು ವೇಳೆ ಅದರಲ್ಲಿ ನಿನ್ನ ಮನಸ್ಸಿಡುವುದಾದರೆ ಗುರಿಯನ್ನು ತಲುಪುವಲ್ಲಿ ನೀನು ಸಾಮಾನ್ಯವಾಗಿ ಜಯ ಹೊಂದುವಿ. ಆದರೆ ಜಯ ಹೊಂದುವುದು ಹಾಗೂ ಜೀವಿತದ ಉದ್ದೇಶವನ್ನು ನೆರವೇರಿಸುವುದು ಆ ವಿಷಯಗಳು ಅಲ್ಲವೇ ಅಲ್ಲ. ಲೋಕ ಮಟ್ಟದ ಉತ್ತಮ ಜಯವನ್ನು ಸಾಧಿಸುವುದರ ಮೂಲಕ ನೀನು ನಿನ್ನ ವೈಯಕ್ತಿಕ ಗುರಿಗಳನ್ನು ತಲುಪಬಹುದು. ಆದರೆ ದೇವರು ನಿನ್ನನ್ನು ಉಂಟು ಮಾಡಿದ ಉದ್ದೇಶವನ್ನು ತಪ್ಪಿದವನಾಗಿರುತ್ತಿ. ಸ್ವಸಹಾಯಕ್ಕಿಂತಲೂ ಹೆಚ್ಚು ಬುದ್ಧಿವಾದ ನಿನಗೆ ಬೇಕು. ಸತ್ಯವೇದವು ಹೀಗೆ ಹೇಳುತ್ತದೆ, ಸ್ವಸಹಾಯವು ಸಹಾಯವೇ ಅಲ್ಲ, ಸ್ವತ್ಯಾಗವೇ ನನ್ನ ದಾರಿ. ನಿನ್ನನ್ನು ಕಂಡುಕೊಳ್ಳುವುದಕ್ಕೆ ನಿನ್ನ ನಿಜತ್ವದ ಮಾರ್ಗವಾಗಿದೆ. ಇದು ಸ್ವಸಹಾಯಕ ಪುಸ್ತಕವಲ್ಲ. ಈ ಪುಸ್ತಕವು ಸರಿಯಾದ ಜೀವನೋಪಾಯ ಕ್ರಮವನ್ನು ಕಂಡುಕೊಳ್ಳುವುದನ್ನು ಕುರಿತಾದದ್ದಲ್ಲ. ನಿನ್ನ ಕನಸುಗಳನ್ನು ನೆರವೇರಿಸುವುದರಲ್ಲಿ ಅಥವಾ ನಿನ್ನ ಜೀವಿತಕ್ಕೆ ಯೋಜನೆ ಹಾಕುವುದಲ್ಲ. ಅದು ನಿನ್ನ ಕೆಲಸದ ವಿವರ ಪಟ್ಟಿಗೆ ಹೆಚ್ಚು ಚಟುವಟಿಕೆಗಳನ್ನು ತುಂಬಿಸುವುದಲ್ಲ. ನಿನ್ನ ಉದ್ದೇಶವನ್ನು ಯಾವ ವಿಷಯಕ್ಕೆ ಗಮನ ಕೊಡಬೇಕೆಂದು ತಿಳಿದುಕೊಂಡರೆ ಜೀವಿತದಲ್ಲಿ ಸ್ವಲ್ಪವಾಗಿ ಮಾಡಲು ಅನುಮತಿ ಕೊಡುತ್ತದೆ. ಅದು ನೀನೇನಾಗಿರಬೇಕೆಂದು ದೇವರು ಉಂಟು ಮಾಡಿದ್ದಾನೆಂಬುದನ್ನು ಕುರಿತದ್ದಾಗಿದೆ. ನಿನ್ನನ್ನು ಉಂಟು ಮಾಡಿದ ಉದ್ದೇಶವನ್ನು ಹೇಗೆ ಕಂಡುಕೊಳ್ಳಲು ಸಾಧ್ಯ? ನಿನಗೆ ಎರಡು ಅವಕಾಶಗಳಿವೆ. ನಿನ್ನ ಮೊದಲನೇ ಅವಕಾಶವು ಊಹಿಸುವುದು. ಇಲ್ಲಿಯೇ ಹೆಚ್ಚಿನ ಜನರು ಆರಿಸಿಕೊಳ್ಳುವರು. ಅವರು ಜೀವಿತದ ಉದ್ದೇಶವನ್ನು ಊಹಿಸುತ್ತಾರೆ ಅಥವಾ ಕಲ್ಪನೆ ಮಾಡುತ್ತಿರುತ್ತಾರೆ. ನಾನು ಯಾವಾಗಲೂ ಜೀವಿತದ ಉದ್ದೇಶವನ್ನು ಆಲೋಚಿಸಿದ್ದೇನೆ ಎಂದು ಯಾರಾದರೂ ಹೇಳಿದಾಗ ಅವರು ಉತ್ತಮವಾದ ಹೂವೆಯಿಂದ ನಾನು ಮೇಲೆ ಬರಬಲ್ಲೆ. ನೀವು ದೇವರಿಂದ ಮತ್ತು ದೇವರಿಗಾಗಿ ಉಂಟು ಮಾಡಲ್ಪಟ್ಟಿದ್ದೀರಿ ಮತ್ತು ನೀವು ಅದನ್ನು ಅರ್ಥ ಮಾಡಿಕೊಳ್ಳುವವರೆಗೆ ಜೀವನಕ್ಕೆ ಎಂದಿಗೂ ಅರ್ಥವಿರುವುದಿಲ್ಲ. ಸಾವಿರಾರು ವರ್ಷಗಳಿಂದ ಪ್ರತಿಭಾವಂತರಾದ ತತ್ವಜ್ಞಾನಿಗಳು ಜೀವನದ ಅರ್ಥವನ್ನು ಕುರಿತು ಚರ್ಚಿಸಿದರು ಹಾಗೂ ಯೋಚಿಸಿದರು. ತತ್ವಜ್ಞಾನವು ಒಂದು ಪ್ರಾಮುಖ್ಯವಾದ ವಿಷಯ ಹಾಗೂ ಅದರ ಉಪಯೋಗಗಳಿವೆ. ಆದರೆ ಜೀವಿತದ ಉದ್ದೇಶವನ್ನು ನಿರ್ಧರಿಸುವಾಗ ಬಹಳಷ್ಟು ತತ್ವಜ್ಞಾನಿಗಳು ಸಹ ಊಹಿಸುತ್ತಾರೆ. ಡಾಕ್ಟರ್ ಹೂಗ್ ಮೂರ್ಹೆಡ್ ನಾರ್ತ್ ಈಸ್ಟಿನ್ ಇಲಿನೋಯಿಸ್ ವಿಶ್ವವಿದ್ಯಾನಿಲಯದ ಒಬ್ಬ ತತ್ವಜ್ಞಾನದ ಪ್ರಾಧ್ಯಾಪಕರು ಒಮ್ಮೆ 250 ಹೆಸರುವಾಸಿ ತತ್ವಜ್ಞಾನಿಗಳು, ವಿಜ್ಞಾನಿಗಳು, ಬರಹಗಾರರು ಹಾಗೂ ಬುದ್ಧಿಜೀವಿಗಳು ಪ್ರಪಂಚದಲ್ಲಿರುವ ಇವರೆಲ್ಲರನ್ನು ಜೀವಿತದ ಅರ್ಥವೇನು ಎಂದು ಕೇಳಿ ಬರೆದರು. ನಂತರ ಆತನು ಅವರ ಪ್ರತಿಕ್ರಿಯೆಗಳನ್ನು ಪುಸ್ತಕದಲ್ಲಿ ಪ್ರಕಾಶಿಸಿದನು. ಅವುಗಳಲ್ಲಿ ಕೆಲವು ಬಹಳ ನಿರಾಶೆ ಪಡಿಸುವಂಥವುಗಳಾಗಿದ್ದವು. ಕೆಲವು ಬುದ್ಧಿಜೀವಿಗಳು ಉತ್ತಮವಾದ ಊಹೆಗಳನ್ನು ಕೊಟ್ಟರು. ಕೆಲವರು ಜೀವಿತದ ಉದ್ದೇಶವನ್ನು ತಾವೇ ಮಾಡಿಕೊಂಡಿದ್ದೇವೆಂದು ಹೇಳಿದರು. ಬೇರೆಯವರು ಪ್ರಾಮಾಣಿಕವಾಗಿ ಅವರಿಗೆ ಯಾವ ಆಧಾರ ಸಿಕ್ಕಲಿಲ್ಲವೆಂದರು. ನಿಜವಾಗಿ ಕೆಲವು ಬುದ್ಧಿಜೀವಿಗಳು ಪ್ರಾಧ್ಯಾಪಕರಾದ ಮೂರ್ಹೆಡ್ ರವರಿಗೆ, ಒಂದು ವೇಳೆ ನೀವೇನಾದರೂ ಜೀವಿತದ ಉದ್ದೇಶವನ್ನು ಕಂಡುಕೊಂಡಿದ್ದರೆ ನಮಗೆ ಬರೆದು ತಿಳಿಸಿರಿ ಎಂದು ಬರೆದರು. ಜೀವಿತದ ಅರ್ಥವನ್ನು ಮತ್ತು ಉದ್ದೇಶವನ್ನು ಕುರಿತು ಊಹಿಸಲು ಉತ್ತಮವಾದದ್ದು ಬೇರೊಂದಿದೆ. ಸೃಷ್ಟಿಯ ಉದ್ದೇಶವನ್ನು ಕಂಡುಹಿಡಿಯುವ ಸುಲಭ ಮಾರ್ಗವೆಂದರೆ ಸೃಷ್ಟಿಸಿದವನನ್ನೇ ಅದನ್ನು ವಿವರಿಸಲು ಕೇಳುವುದು. ನಿನ್ನ ಜೀವಿತದ ಉದ್ದೇಶವನ್ನು ಕಂಡುಹಿಡಿಯಲು ಇದೇ ವಿಧಾನವು ಕಾರ್ಯ ಮಾಡುತ್ತದೆ. ತನ್ನ ವಾಕ್ಯದ ಸತ್ಯವೇದದಲ್ಲಿ ನಿನ್ನ ಸೃಷ್ಟಿಕರ್ತನಾದ ದೇವರು ಜೀವಿತದ ಉದ್ದೇಶವನ್ನು ಕುರಿತು ಪ್ರಕಟಿಸಿರುವುದನ್ನು ನೀನು ಕಂಡುಕೊಳ್ಳಬಹುದು. ದೇವರನ್ನು ಕೇಳಿ. ದೇವರು ನಮ್ಮನ್ನು ಕತ್ತಲೆಯಲ್ಲಿ ಆಶ್ಚರ್ಯಪಡಲು ಹಾಗೂ ಊಹಿಸಲು ಬಿಡಲಿಲ್ಲ. ಆತನು ನಮ್ಮ ಜೀವಿತಕ್ಕಾಗಿ ತನ್ನ 5 ಉದ್ದೇಶಗಳನ್ನು ಸತ್ಯವೇದದ ಮೂಲಕ ಪ್ರಕಟಪಡಿಸಿದ್ದಾನೆ. ಅದು ನಮ್ಮ ಯಜಮಾನನ ಕೈಪಿಡಿ. ಯಾಕೆ ಜೀವದಿಂದಿದ್ದೇವೆ? ಹೇಗೆ ಜೀವಿತ ಕಾರ್ಯ ಮಾಡುತ್ತದೆ? ಏನನ್ನು ದೂರವಿಡಬೇಕು ಹಾಗೂ ಭವಿಷ್ಯದಲ್ಲಿ ಏನನ್ನು ಎದುರು ನೋಡಬೇಕು ಎಂಬುದನ್ನು ವಿವರಿಸುತ್ತದೆ. ಇದು ಯಾವ ಸ್ವಸಹಾಯ ಅಥವಾ ತತ್ವಜ್ಞಾನ ಪುಸ್ತಕವು ತಿಳಿಯದೆ ಇರುವುದನ್ನು ವಿವರಿಸುತ್ತದೆ. ಸತ್ಯವೇದ ಹೀಗೆ ಹೇಳುತ್ತದೆ: ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥವನ್ನು ತಿಳಿಸುವಲ್ಲಿ ದೇವರ ಜ್ಞಾನವನ್ನೇ ಹೇಳುತ್ತೇವೆ. ಅದು ಯಾವುದೆಂದರೆ, ದೇವರು ನಮ್ಮ ಮಹಿಮೆಗಾಗಿ ಲೋಕೋತ್ಪತ್ತಿಗಿಂತ ಮೊದಲೇ ನೇಮಿಸಿ ಇದುವರೆಗೆ ಮರೆಮಾಡಿದ ಜ್ಞಾನವೇ. ದೇವರು ಕೇವಲ ನಿನ್ನ ಜೀವಿತದ ಪ್ರಾರಂಭವಷ್ಟೇ ಅಲ್ಲ, ಆತನೇ ಅದರ ಮೂಲವಾಗಿದ್ದಾನೆ. ಜೀವಿತದಲ್ಲಿ ನಿನ್ನ ಉದ್ದೇಶವನ್ನು ಕಂಡುಕೊಳ್ಳಲು ನೀನು ದೇವರ ವಾಕ್ಯದ ಕಡೆಗೆ ತಿರುಗಿಕೊಳ್ಳಬೇಕು, ಲೋಕದ ಉತ್ತಮವಾದ ಊಹೆಗಳ ಕಡೆಗಲ್ಲ. ನೀನು ನಿನ್ನ ಜೀವಿತವನ್ನು ಮಾರ್ಪಡದ ನಿತ್ಯವಾದ ಸತ್ಯತೆಗಳ ಮೇಲೆ ಕಟ್ಟಬೇಕೇ ಹೊರತು ಬದಲಾಗುವ ಅಭಿಪ್ರಾಯಗಳ, ತೋರಿಕೆಯ ಮಾತುಗಳ ಮೇಲಲ್ಲ. ಮನಃಶಾಸ್ತ್ರದ ಭ್ರಮೆಗಳು ಅಥವಾ ಜಯಕ್ಕೆ ಪ್ರೇರಣೆ ಕೊಡುವ ಶಿಬಿರಗಳಲ್ಲಿ ಅಲ್ಲ. ಸತ್ಯವೇದವು ಹೀಗೆ ಹೇಳುತ್ತದೆ: ಕ್ರಿಸ್ತನಲ್ಲಿಯೇ ಸಮಸ್ತವು ಒಂದಾಗುವುದು. ಇದಲ್ಲದೆ ಆತನಲ್ಲಿ ನಾವು ದೇವರ ಸ್ವಕೀಯ ಪ್ರಜೆಯಾದೆವು. ಬರಬೇಕಾದ ಕ್ರಿಸ್ತನನ್ನು ಎದುರು ನೋಡುತ್ತಿದ್ದ ನಾವು ತನ್ನ ಮಹಿಮೆಯನ್ನು ಪ್ರಖ್ಯಾತಿಪಡಿಸಬೇಕೆಂದು, ಸಮಸ್ತ ಕಾರ್ಯಗಳನ್ನು ತನ್ನ ಇಷ್ಟದಂತೆ ನಡೆಸುವ ದೇವರು ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಆದಿಯಲ್ಲೇ ಆರಿಸಿಕೊಂಡನು. ನಿನ್ನ ಉದ್ದೇಶಕ್ಕೆ ಈ ವಚನವು 3 ಒಳರ್ಥಗಳನ್ನು ನಮಗೆ ಕೊಡುತ್ತದೆ. ನೀನು ಯೇಸುಕ್ರಿಸ್ತನೊಂದಿಗಿರುವ ಸಂಬಂಧದ ಮೂಲಕ ನಿನ್ನ ವ್ಯಕ್ತಿತ್ವ ಹಾಗೂ ಉದ್ದೇಶವನ್ನು ಕಂಡುಕೋ. ಒಂದು ವೇಳೆ ನಿನಗೆ ಅಂತಹ ಸಂಬಂಧವಿಲ್ಲದಿದ್ದರೆ ನೀನು ಹೇಗೆ ಪ್ರಾರಂಭಿಸಬೇಕೆಂದು ನಾನು ನಂತರ ವಿವರಿಸುತ್ತೇನೆ. ನೀನು ಆತನನ್ನು ಕುರಿತು ಯೋಚಿಸುವುದಕ್ಕೆ ಮುಂಚಿತವಾಗಿ ದೇವರು ನಿನ್ನ ವಿಷಯವಾಗಿ ಯೋಚಿಸುತ್ತಿದ್ದನು. ಆತನು ನಿನ್ನ ಜೀವಿತದ ಉದ್ದೇಶವನ್ನು ಮೊದಲೇ ನಿನ್ನ ಭಾವನೆಗಳನ್ನು ನಿರ್ಮಿಸಿದ್ದಾನೆ. ನಿನ್ನ ಪ್ರಯತ್ನವಿಲ್ಲದೆ ನೀನು ಹುಟ್ಟುವುದಕ್ಕೆ ಮುಂಚಿತವಾಗಿ ಅದನ್ನು ಆತನು ಯೋಚಿಸಿದನು. ನೀನು ನಿನ್ನ ವೃತ್ತಿಯನ್ನು, ನಿನ್ನ ಹೆಂಡತಿಯನ್ನು, ನಿನ್ನ ಅಭ್ಯಾಸಗಳನ್ನು ಹಾಗೂ ನಿನ್ನ ಜೀವಿತದ ಇತರ ಭಾಗಗಳನ್ನು ಆರಿಸಿಕೊಳ್ಳಬಹುದು, ಆದರೆ ನೀನು ನಿನ್ನ ಉದ್ದೇಶವನ್ನು ಆರಿಸಿಕೊಳ್ಳಲಾಗುವುದಿಲ್ಲ. ದೇವರು ನಿತ್ಯತ್ವಕ್ಕಾಗಿ ರೂಪಿಸಿದ ಹೆಚ್ಚು ವಿಶಾಲವಾದ ಲೋಕದ ಉದ್ದೇಶದಲ್ಲಿ ನಿನ್ನ ಜೀವಿತದ ಉದ್ದೇಶವು ಸರಿಹೊಂದುತ್ತದೆ. ಈ ಪುಸ್ತಕವು ಇದೇ ವಿಷಯವನ್ನು ಕುರಿತದ್ದಾಗಿದೆ. ರಷ್ಯಾದ ಕಾದಂಬರಿಕಾರ ಆಂಡ್ರಿಯೇ ಬಿಟೋವ್ ಎಂಬಾತನು ನಾಸ್ತಿಕ ಸಮತಾವಾದಿ ಸರ್ಕಾರದ ಕೆಳಗೆ ಬೆಳೆದು ಬಂದನು. ಆದರೆ ಒಂದು ಭಯಂಕರವಾದ ದಿನ ದೇವರು ಅವನ ಗಮನವನ್ನು ಸೆಳೆದನು. ನನ್ನ 27ನೇ ವಯಸ್ಸಿನಲ್ಲಿ ಮೆಟ್ರೋ ಪಟ್ಟಣವಾದ ಲೆನಿನ್ಗ್ರಾಡ್, ಈಗ ಸೆಂಟ್ ಪೀಟರ್ಸ್ಬರ್ಗ್ ನಲ್ಲಿ ವಾಹನವನ್ನು ನಡೆಸುತ್ತಿರುವಾಗ ಒಂದು ನಿರಾಶೆಯಿಂದ ಪಾರಾದೆನು. ಅದೇನೆಂದರೆ ಜೀವಿತವು ಒಮ್ಮೆ ನಿಂತ ಹಾಗೆ ಪೂರ್ಣ ಭವಿಷ್ಯವನ್ನು ಮುಂಚೆಯೇ ಕಂಡುಕೊಳ್ಳುವ ಹಾಗೆ. ಇದು ಯಾವ ಅರ್ಥವನ್ನು ಕೊಡಲಿಲ್ಲ. ತಕ್ಷಣ ತನ್ನಷ್ಟಕ್ಕೆ ತಾನೇ ಒಂದು ವಾಕ್ಯ ಕಾಣಿಸಿತು: ದೇವರಿಲ್ಲದೆ ಜೀವಿತಕ್ಕೆ ಅರ್ಥವಿಲ್ಲ. ಆಶ್ಚರ್ಯದಿಂದ ಅದನ್ನು ಪುನಃ ಪುನಃ ಹೇಳುತ್ತಾ ಚಲಿಸುವ ಮೆಟ್ರೋದಿಂದ ಹೊರಕ್ಕೆ ಬಂದೆ ಹಾಗೂ ದೇವರ ಬೆಳಕಿನೊಳಗೆ ನಡೆದನು. ನಿನ್ನ ಜೀವಿತದ ಉದ್ದೇಶದಲ್ಲಿ ನೀನು ಕತ್ತಲೆಯನ್ನು ಅನುಭವಿಸಿರಬಹುದು. ಅಭಿನಂದನೆಗಳು, ನೀನು ಬೆಳಕಿನೊಳಗೆ ನಡೆಯಲಿಕ್ಕೆ ಇದ್ದೀ. ಮೊದಲ ದಿನ ನನ್ನ ಉದ್ದೇಶದ ಬಗ್ಗೆ ಯೋಚಿಸುವುದು, ವಿಚಾರ ಮಾಡಲು ಅಂಶ. ಇದು ನನ್ನ ಬಗ್ಗೆ ಅಲ್ಲ. ನೆನಪಿನಲ್ಲಿಟ್ಟುಕೊಳ್ಳಲು ವಚನ. ಸಮಸ್ತವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತು. ಕೊಲೊಸ್ಸೆ 1:1. ಪರಿಗಣಿಸಬೇಕಾದ ಪ್ರಶ್ನೆ: ನನ್ನ ಸುತ್ತಲಿನ ಎಲ್ಲ ಜಾಹೀರಾತುಗಳ ಹೊರತಾಗಿಯೂ ಜೀವನವು ನಿಜವಾಗಿಯೂ ದೇವರಿಗಾಗಿ ಜೀವಿಸುವುದಾಗಿದೆ, ನನಗಾಗಿಯಲ್ಲ ಎಂದು ನನ್ನಷ್ಟಕ್ಕೆ ನಾನೇ ಹೇಗೆ ನೆನಪಿಸಿಕೊಳ್ಳಬಲ್ಲೆ?